ಅಧಿಕಾರಕ್ಕೆ ಅಧೀನವಾಗುವಂತದ್ದು.
We want to consider today whether the matter of submitting to authority in our home or in our office or in the church is an essential thing, when we should submit and when we shouldn't.
ಇವತ್ತು ನಾವು ನಮ್ಮ ಮನೆಯಲ್ಲಿ, ನಮ್ಮ ಕೆಲಸದ ಸ್ಥಳದಲ್ಲಿ ಮತ್ತು ಸಭೆಯಲ್ಲಿ ಇರುವಂತ ಅಧಿಕಾರಕ್ಕೆ ಒಳಪಡುವಂತದ್ದರ ವಿಷಯದ ಕುರಿತು ಆಲೋಚಿಸೋಣ. ಇದು ಬಹಳ ಪ್ರಮುಖವಾದ ಸಂಗತಿ ಕೂಡ. ಮತ್ತು ಯಾವಾಗ ನಾವು ಅಧಿಕಾರಕ್ಕೆ ಅಧೀನವಾಗಬೇಕು, ಯಾವಾಗ ಅಧೀನವಾಗಬಾರದು ಎಂಬುದನ್ನು ಸಹ ಪರಿಗಣಿಸೋಣ.
This is a very relevant topic to the decisions we have to take in our daily life.
ಪ್ರತಿನಿತ್ಯ ನಾವು ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಇದು ಬಹಳ ಸೂಕ್ತವಾದಂತ ವಿಷಯವಾಗಿದೆ.
When we look at the origin of sin, we have looked at this before in a study quite a while ago.
ನಾವು ಪಾಪದ ಉತ್ಪತ್ತಿಯ ಕುರಿತು ನೋಡುವಾಗ ಬಹಳ ಹಿಂದೆನೆ ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ನೋಡಿಕೊಂಡೆವು ಪಾಪದ ಉತ್ಪತ್ತಿಯ ಬಗ್ಗೆ.
We find that sin originated in the universe when a created angel rebelled against God's authority.
ನಾವು ಆ ಅಧ್ಯಯನದಲ್ಲಿ ನೋಡಿಕೊಂಡಿದ್ದು ಏನಪ್ಪಾ ಅಂದ್ರೆ, ದೂತನು ದೇವರ ಅಧಿಕಾರದ ವಿರುದ್ಧ ತಿರುಗಿ ಬಿದ್ದಂತ ಸಮಯದಲ್ಲಿ ಪಾಪವು ಇಡೀ ಸೃಷ್ಟಿಯಲ್ಲಿ ಉಗಮವಾಯಿತು ಎಂಬುದನ್ನ ನೋಡಿಕೊಂಡೆವು.
Lucifer was the head of all the angels.
ಲೂಸಿಫರನು ಎಲ್ಲಾ ದೂತರಿಗಿಂತ ಬಹಳ ಪ್ರಮುಖನಾಗಿದ್ದನು, ಅಂದರೆ ಶಿರಸ್ಸಾಗಿದ್ದನು.
And he decided that he is not going to submit to the authority of God as creator, and he rebelled against that authority.
ದೂತನಾದ ಲೂಸಿಫರನು ನಿರ್ಧರಿಸಿಕೊಂಡಿದ್ದು ಏನಪ್ಪಾ ಅಂದ್ರೆ, ತಾನು ಸೃಷ್ಟಿಕರ್ತನಾದಂತ ದೇವರ ಅಧಿಕಾರಕ್ಕೆ ಒಳಪಡುವುದಿಲ್ಲ ಎಂಬುದಾಗಿ, ಹಾಗಾಗಿ ಆತನು ದೇವರ ಅಧಿಕಾರದ ವಿರುದ್ಧ ತಿರುಗಿ ಬಿದ್ದನು.
And as soon as he rebelled, he was cast out and he became the devil. Cast out of heaven.
ಆ ದೂತನು ದೇವರ ಅಧಿಕಾರದ ವಿರುದ್ಧ ತಿರುಗಿ ಬಿದ್ದ ಮರುಕ್ಷಣವೇ ಪರಲೋಕದಿಂದ ಹೊರದಬ್ಬಲ್ಪಟ್ಟನು ಮತ್ತು ನಂತರ ಸೈತಾನನಾಗಿ ಹೊರಹೊಮ್ಮಿದನು.
So we find that the question of submission to authority was something that arose way back in the beginning of creation.
ನಾವು ಇಲ್ಲಿ ಕಂಡುಕೊಳ್ಳುವುದು ಏನಪ್ಪಾ ಅಂದ್ರೆ, ಅಧಿಕಾರಕ್ಕೆ ಅಧೀನವಾಗುವಂತದ್ದರ ವಿಷಯವು, ಅಂದರೆ ಪ್ರಶ್ನೆಯು, ಸೃಷ್ಟಿಯ ದಿನದಿಂದಲೇ ಪ್ರಾರಂಭವಾಗಿದೆ ಎಂಬುದನ್ನ ಕಂಡುಕೊಳ್ಳುತ್ತೇವೆ.
The great controversy there was, shall I submit to authority or not?
ದೊಡ್ಡ ವಾದ ವಿವಾದ ಏನಪ್ಪಾ ಅಂದ್ರೆ, ನಾನು ಅಧಿಕಾರಕ್ಕೆ ಒಳಪಡಬೇಕಾ ಅಥವಾ ಒಳಪಡಬಾರದ ಎಂಬುದಾಗಿದೆ.
And throughout the ages, this has been the great question that has caused problems in every area.
ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಇದು ಒಂದು ಬಹಳ ದೊಡ್ಡದಾದ ಪ್ರಶ್ನೆಯಾಗಿದೆ. ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಸಮಸ್ಯೆಯನ್ನ ತಂದೊಡ್ಡಿದೆ.
When do we submit to those whom God places over us?
ದೇವರು ನಮ್ಮ ಮೇಲೆ ಅಧಿಕಾರವನ್ನ ಇಟ್ಟಿರುವಂತದ್ದಕ್ಕೆ ನಾವು ಯಾವಾಗ ಅಧೀನವಾಗಬೇಕು ಹಾಗಾದ್ರೆ?
And when can we say no?
ಮತ್ತು ನಾವು ಯಾವಾಗ ಇಲ್ಲ ಅಂತ ಹೇಳಬೇಕು?
Are we to be slaves without any opinion or anything that we can do on our own?
ನಾವು ಯಾವುದೇ ಅಭಿಪ್ರಾಯಗಳಿಲ್ಲದೆ ದಾಸರಾಗಬೇಕಾ ಅಥವಾ ನಮಗೆ ತಿಳಿದ ಹಾಗೆ ಮಾಡಬೇಕಾ?
Are we to just blindly do what other people tell us to do?
ಅಥವಾ ಜನರು ನಮಗೆ ಮಾಡಲು ಹೇಳಿದಂತವುಗಳಿಗೆ ಕುರುಡರಾಗಿ ಮಾಡಬೇಕಾ?
Well, let me say first of all, quote you this verse from Acts chapter 5 and verse 29.
ಮೊದಲನೆಯದಾಗಿ ನಾನು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 29ನೇ ವಚನವನ್ನ ಉಲ್ಲೇಖಿಸಿ ಹೇಳಬಯಸುತ್ತೇನೆ.
Where when the apostles stood before the high priest who was questioning them, they said to him, Acts 5:29, we must obey God rather than men.
ಅಪೊಸ್ತಲರು ಮಹಾಯಾಜಕನ ಎದುರಿಗೆ ನಿಂತುಕೊಂಡಿದ್ದರು ಮತ್ತು ಮಹಾಯಾಜಕನು ಅವರಿಗೆ ಪ್ರಶ್ನೆಗಳನ್ನು ಹಾಕುತ್ತಿದ್ದನು. ಅವಾಗ ಅಪೊಸ್ತಲರು 5ನೇ ಅಧ್ಯಾಯ 29ನೇ ವಚನದಲ್ಲಿ ಹೀಗೆ ಹೇಳುತ್ತಾರೆ, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ ಅಂತ.
Now there are no two ways about that.
ಇದರ ಬಗ್ಗೆ ಇಲ್ಲಿ ಎರಡು ಮಾರ್ಗಗಳು ಇಲ್ಲ.
We must obey God rather than men.
ನಾವು ಮನುಷ್ಯರಿಗಿಂತ ಹೆಚ್ಚಾಗಿ ದೇವರಿಗೆ ವಿಧೇಯರಾಗಿರಬೇಕು.
ಇಫ್ ಇಟ್ಸ್ ಅ ಕ್ವೆಶ್ಚನ್ ಆಫ್ ಶಾಲ್ ಐ ಒಬೇ ಗಾಡ್ ಆರ್ ಶಾಲ್ ಐ ಒಬೇ ಎನಿ ಮ್ಯಾನ್,
ನಾನು ಯಾವುದೇ ಮನುಷ್ಯನಿಗೆ ಅಥವಾ ದೇವರಿಗೆ ವಿಧೇಯರಾಗಬೇಕಾ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಮೂಡಿದ್ದರೆ
ದಿ ಆನ್ಸರ್ ಇಸ್ ಕ್ಲಿಯರ್, ಐ ಹ್ಯಾವ್ ಟು ಒಬೇ ಗಾಡ್.
ಇಲ್ಲಿ ಉತ್ತರವು ಸ್ಪಷ್ಟವಾಗಿ ದೊರಕಿದೆ, ನಾವು ದೇವರಿಗೆ ವಿಧೇಯರಾಗಬೇಕು ಎಂಬುದಾಗಿ.
ಸೊ ಇಫ್ ಅ ಮ್ಯಾನ್ ಟೆಲ್ಸ್ ಮೀ ಟು ಡೂ ಸಮಥಿಂಗ್ ಕಾಂಟ್ರರಿ ಟು ವಾಟ್ ದ ಬೈಬಲ್ ಸೇಸ್, ಐ ನೆವರ್ ಹ್ಯಾವ್ ಟು ಲಿಸನ್ ಟು ಹಿಮ್, ಈವನ್ ಇಫ್ ಹಿ ಇಸ್ ಅನ್ ಅಥಾರಿಟಿ ಓವರ್ ಮೀ ಅಟ್ ಹೋಮ್ ಆರ್ ಇನ್ ದಿ ಆಫೀಸ್ ಆರ್ ಇನ್ ದಿ ಚರ್ಚ್ ಆರ್ ಎನಿವೇರ್.
ಒಬ್ಬ ಮನುಷ್ಯನು ಸತ್ಯವೇದದಲ್ಲಿ ಬರೆದಿರುವುದಕ್ಕಿಂತ ತದ್ವಿರುದ್ಧವಾಗಿ ಏನನ್ನಾದರೂ ಮಾಡಲು ಹೇಳಿದಾಗ ಆತನ ಮಾತನ್ನ ಕೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಆ ಅಧಿಕಾರವು ಮನೆಯಲ್ಲಿರಲಿ, ಸಭೆಯಲ್ಲಿರಲಿ, ಅಥವಾ ಕೆಲಸದ ಸ್ಥಳದಲ್ಲಿಯೇ ಇರಲಿ.
ಬಟ್ ಇಟ್ ಮಸ್ಟ್ ಬಿ ಸಮಥಿಂಗ್ ದಟ್ ಗಾಡ್ ಇಸ್ ಕ್ಲಿಯರ್ಲಿ ಸ್ಪೋಕನ್ ಇನ್ ದ ವರ್ಡ್.
ಇಲ್ಲಿ ದೇವರು ಸ್ಪಷ್ಟವಾಗಿ ತನ್ನ ವಾಕ್ಯದಲ್ಲಿ ಏನು ಎಂಬುದಾಗಿ ತಿಳಿಸಿದ್ದಾನೆ.
ಲೈಕ್ ಫಾರ್ ಎಕ್ಸಾಂಪಲ್ ಗಾಡ್ ಸೇಸ್ ವಿ ಶುಡ್ ನಾಟ್ ಬೋ ಡೌನ್ ಟು ಐಡಲ್ಸ್.
ಉದಾಹರಣೆಗೆ ದೇವರು ಹೇಳಿದ್ದಾರೆ ನಾವು ವಿಗ್ರಹಗಳಿಗೆ ಅಡ್ಡ ಬೀಳಬಾರದು ಎಂಬುದಾಗಿ.
ಸಂಬಡಿ ಟೆಲ್ಸ್ ಯು ಬೋ ಡೌನ್ ಟು ಐಡಲ್ಸ್, ಯು ಕ್ಯಾನ್ ಸೇ ಐ ಆಮ್ ಸಾರಿ ಸರ್, ಐ ಕಾಂಟ್ ಡೂ ದಟ್.
ವಿಗ್ರಹಕ್ಕೆ ಅಡ್ಡ ಬೀಳುವಂತೆ ನಿಮಗೆ ಯಾರಾದರೂ ಹೇಳಿದಾಗ ನೀವು ಹೇಳಬೇಕು ಇಲ್ಲ ಕ್ಷಮಿಸಿರಿ ನಾನು ಮಾಡಲು ಆಗೋದಿಲ್ಲ ಅಂತ.
ಆರ್ ಇಫ್ ಯುವರ್ ವೈಫ್ ಅಂಡ್ ಯುವರ್ ಹಸ್ಬೆಂಡ್ ಟೆಲ್ಸ್ ಯು ಗೋ ಅಂಡ್ ಮರ್ಡರ್ ಸಂಬಡಿ ಆರ್ ಗಿವ್ ಯುವರ್ ಬಾಡಿ ಇನ್ ಅಡಲ್ಟ್ರಿ, ಯು ಕ್ಯಾನ್ ಸೇ ನೋ ಐ ಆಮ್ ಸಾರಿ ಐ ವೋಂಟ್ ಡೂ ಇಟ್.
ನೀವು ಹೆಂಡತಿಯಾಗಿದ್ದರೆ ನಿಮ್ಮ ಗಂಡನು ನಿಮಗೆ ಯಾರನ್ನಾದರೂ ಕೊಲೆ ಮಾಡಲು ಹೇಳಿದಾಗ ಅಥವಾ ನಿಮ್ಮ ದೇಹವನ್ನ ವ್ಯಭಿಚಾರಕ್ಕೆ ಒಪ್ಪಿಸಿಕೊಡುವಂತೆ ಹೇಳಿದಾಗ ನೀವು ಹೇಳಬೇಕು ಕ್ಷಮಿಸಿರಿ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ. ಈ ಕ್ಷೇತ್ರಗಳಲ್ಲಿ ನಾನು ನಿಮಗೆ ಅಧೀನವಾಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಬೇಕು.
ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ವೇರ್ ಅ ವೈಫ್ ಕ್ಯಾನ್ ಸೇ ನೋ ಟು ಹರ್ ಹಸ್ಬೆಂಡ್, ಈವನ್ ಅ ಚೈಲ್ಡ್ ಕ್ಯಾನ್ ಸೇ ನೋ ಟು ಹಿಸ್ ಪೇರೆಂಟ್ಸ್.
ಹೆಂಡತಿ ತನ್ನ ಗಂಡನಿಗೆ ಇಲ್ಲ ಅಂತ ಹೇಳಲು ಮತ್ತು ಮಕ್ಕಳು ತಮ್ಮ ಪೋಷಕರಿಗೆ ಇಲ್ಲ ಅಂತ ಹೇಳಲು ಇದು ಒಂದು ನಮಗೆ ಉದಾಹರಣೆಯಾಗಿ ಸಿಗುತ್ತದೆ.
ಬಟ್ ವೆನ್ ಐ ಸೇ ವಾಟ್ ಗಾಡ್ ಇಸ್ ಟೋಲ್ಡ್ ಯು, ಐ ಡೋಂಟ್ ಮೀನ್ ವಾಟ್ ಯು ಫೀಲ್ ಗಾಡ್ ಇಸ್ ಸ್ಪೋಕನ್ ಇನ್ ಯೋರ್ ಹಾರ್ಟ್.
ದೇವರು ನಿಮಗೆ ಹೇಳಿರುವಂತದ್ದರ ವಿಷಯವಾಗಿ ನಾನು ಮಾತನಾಡುವಾಗ ಅದರ ಅರ್ಥ ದೇವರು ನಮ್ಮ ಹೃದಯಕ್ಕೆ ಮಾತನಾಡಿದ್ದಾನೆ ಎಂದು ಸುಮ್ಮನೆ ಹಾಗೆ ಭಾವಿಸಿಕೊಳ್ಳುವುದು ಎಂಬುದಾಗಿ ಅಲ್ಲ.
ಬಿಕಾಸ್ ಇನ್ ಸಮ್ ಆಫ್ ದೋಸ್ ಥಿಂಗ್ಸ್ ಇಟ್ ಮೇ ಬಿ ಜಸ್ಟ್ ಯುವರ್ ಓನ್ ಫೀಲಿಂಗ್.
ಕೆಲವೊಂದು ಸಂಗತಿಗಳಲ್ಲಿ ಅದು ನಿಮಗೆ ಕೇವಲ ಭಾವನೆಯನ್ನ ಉಂಟು ಮಾಡುವಂತವುಗಳಾಗಿರುತ್ತದೆ. ಅದರ ಅರ್ಥ ದೇವರು ನನಗೆ ಹೇಳಿದ್ದಾನೆ ಎಲ್ಲೋ ಒಂದು ಕಡೆ ಹೋಗು ಅಂತ.
ದಟ್ಸ್ ನಾಟ್ ಇನ್ ಸ್ಕ್ರಿಪ್ಚರ್.
ಸತ್ಯ ವೇದದಲ್ಲಿ ಅದು ಹೇಳಲ್ಪಟ್ಟಿಲ್ಲ.
ಅಂಡ್ ಇಫ್ ಯು ಆರ್ ಅಂಡರ್ ಸಮ್ ಅಥಾರಿಟಿ, God has placed you under some authority, then you better submit to that authority.
ನೀವು ಯಾರದಾದರೂ ಅಧಿಕಾರದ ಕೆಳಗೆ ಇದ್ರೆ, ದೇವರು ನಿಮ್ಮನ್ನು ಯಾರದಾದರೂ ಅಧಿಕಾರಕ್ಕೆ ಒಳಪಡಿಸಿದ್ರೆ ನೀವು ಅವರಿಗೆ ವಿಧೇಯರಾಗುವಂತದ್ದು ಉತ್ತಮ.
If he tells you not to go there, don't go there.
ಅವರು ನಿಮಗೆ ಅಲ್ಲಿ ಹೋಗಬೇಡ ಅಂತ ಹೇಳಿದರೆ ಹೋಗಬೇಡ್ರಿ ನೀವು.
Even if you feel like that in your heart.
ನಿಮ್ಮ ಹೃದಯದಲ್ಲಿ ಹೋಗಬೇಕು ಅಂತ ಅನಿಸಿದ್ರೂ ಸಹ.
If that person is an authority over you, you must submit to his authority.
ಆ ಮನುಷ್ಯನ ಅಧಿಕಾರಕ್ಕೆ ನೀವು ಒಳಪಟ್ಟಿದ್ದೆ ಆದ್ರೆ ನೀವು ಆತನ ಅಧಿಕಾರಕ್ಕೆ ಅಧೀನವಾಗುವಂತದ್ದು ಉತ್ತಮ.
It's the other way around too. If he tells you to go somewhere and you don't feel like going.
ಮತ್ತೊಂದು ಕಡೆ ಆತನು ನಿಮಗೆ ಎಲ್ಲೋ ಒಂದು ಕಡೆ ಹೋಗುವಂತೆ ಹೇಳುತ್ತಾನೆ, ನಿಮಗೆ ಹೋಗುವಂತೆ ಅನ್ನಿಸೋದಿಲ್ಲ.
If he is an authority over you, you got to submit.
ಆತನ ಅಧಿಕಾರಕ್ಕೆ ನೀವು ಒಳಪಟ್ಟಿದ್ರೆ ನೀವು ಆತನಿಗೆ ಅಧೀನವಾಗಬೇಕು.
When Jesus came to earth to undo the works of the devil, God kept him under the authority of Joseph and Mary for 30 years.
ಯೇಸು ಕ್ರಿಸ್ತನು ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರ ಇಹಲೋಕಕ್ಕೆ ಬಂದಾಗ ದೇವರು ಯೇಸುವನ್ನ ಅಪರಿಪೂರ್ಣರಾದಂಥ ಯೋಸೇಫ ಮತ್ತು ಮರಿಯಳ ಅಧಿಕಾರಕ್ಕೆ 30 ವರ್ಷಗಳ ಕಾಲ ಒಳಪಡುವಂತೆ ನೇಮಿಸಿದರು.
ನಾಟ್ ಫಾರ್ 1 or 2 weeks.
ಒಂದು ಅಥವಾ ಎರಡು ವಾರಗಳು ಅಷ್ಟೇ ಅಲ್ಲ.
ಫಾರ್ 30 long years, ಆಸ್ ಅ ಚೈಲ್ಡ್, ಆಸ್ ಅ ಟೀನೇಜರ್, ಆಸ್ ಅ ಯಂಗ್ ಮ್ಯಾನ್ ಇನ್ ಹಿಸ್ 20s, ವಿ ರೀಡ್ Jesus acts, Luke chapter 2 and verse 51, continued in subjection to Joseph and Mary at Nazareth.
ಬಹುಕಾಲವಾದಂಥ 30 ವರ್ಷಗಳ ಕಾಲ ಯೇಸು ಮಗುವಾಗಿ ಹದಿಹರಿಯನಾಗಿ ಮತ್ತು ಯೌವನಸ್ಥನಾಗಿ ಯೋಸೇಫ ಮತ್ತು ಮರಿಯಳಿಗೆ ಅಧೀನನಾದನು. ಲೂಕ 2:51 ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಬಳಿಕ ಯೇಸು ಯೋಸೆಫ ಮತ್ತು ಮರಿಯಳ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಎಂಬುದಾಗಿ.
That's the way the 30 years of his life is described. He continued in subjection to Joseph and Mary in Nazareth.
ಯೇಸುವಿನ 30 ವರ್ಷಗಳ ಜೀವಿತವನ್ನ ಇಲ್ಲಿ ವಿವರಿಸಲ್ಪಟ್ಟಿದೆ. ಯೇಸು ನಜರೇತಿನಲ್ಲಿ ಯೋಸೆಫ ಮತ್ತು ಮರಿಯಳಿಗೆ ಸತತವಾಗಿ ಅಧೀನನಾಗಿದ್ದನು ಎಂಬುದಾಗಿ.
He came to undo the works of sin.
ಯೇಸು ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರ ಇಹಲೋಕಕ್ಕೆ ಬಂದನು.
Satan is the author of rebellion. Rebel against authority.
ಸೈತಾನನು ತಿರುಗಿ ಬೀಳುವಂತದ್ದಕ್ಕೆ ಸ್ಥಾಪಿತನಾಗಿದ್ದಾನೆ, ಅಧಿಕಾರದ ವಿರುದ್ಧ ತಿರುಗಿ ಬೀಳುವಂತದ್ದಕ್ಕೆ.
He teaches children to rebel against parental authority.
ಮಕ್ಕಳಿಗೆ ಸೈತಾನನು ಬೋಧಿಸುತ್ತಾನೆ ನಿಮ್ಮ ಪೋಷಕರ ವಿರುದ್ಧವಾಗಿ ತಿರುಗಿ ಬೀಳಿರಿ ಅಂತ.
There are three areas basically where we have authority structures.
ಪ್ರಾಥಮಿಕವಾಗಿ 3 ಕ್ಷೇತ್ರಗಳಲ್ಲಿ ನಾವು ಅಧಿಕಾರ ಅನ್ನುವಂತದ್ದನ್ನ ಕಂಡುಕೊಳ್ಳುತ್ತೇವೆ.
One is in the home where parents are an authority over their children.
ಮೊದಲನೆಯದಾಗಿ ಮನೆಯಾಗಿದೆ, ಪೋಷಕರು ಮಕ್ಕಳಿಗೆ ಅಧಿಕಾರವಾಗಿ ಇರುತ್ತಾರೆ.
The other is in society where we have government or the police or secular authorities in your place of work, your boss.
ಎರಡನೆಯದಾಗಿ ಸಮಾಜದಲ್ಲಿರುವಂತ ಅಧಿಕಾರ, ಅದು ಸರ್ಕಾರ ಇರಬಹುದು, ಪೊಲೀಸ್ ಇರಬಹುದು, ಅಥವಾ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿರುವಂತ ಯಜಮಾನನಾಗಿರಬಹುದು.
These are all secular authorities in society placed over you for things to be conducted in an orderly way.
ಇವೆಲ್ಲವೂ ಸಮಾಜದಲ್ಲಿ ಇರುವಂತ ಅಧಿಕಾರವಾಗಿವೆ, ಇವುಗಳಿಗೆ ನಾವು ಕ್ರಮವಾಗಿ ಅಧೀನವಾಗುವಂತದ್ದು ಒಂದು ಪದ್ಧತಿ.
God has planned that in society as much as he has planned parents in a home.
ದೇವರು ಮನೆಯಲ್ಲಿ ಪೋಷಕರು ಅಂತ ಹೇಗೆ ಯೋಜಿಸಿದ್ದಾನಲ್ಲ, ಅದೇ ರೀತಿ ಸಮಾಜದಲ್ಲೂ ಕೂಡ ಯೋಜಿಸಿದ್ದಾನೆ.
And it's your duty to submit to those authorities.
ನಿಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ಆ ಅಧಿಕಾರಗಳಿಗೆ ಅಧೀನವಾಗುವಂತದ್ದಾಗಿದೆ.
The third area is the church.
ಮೂರನೆಯ ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಸಭೆಯಾಗಿದೆ.
Where God places elders to whose authority you need to submit.
ದೇವರು ಸಭೆಯಲ್ಲಿ ಸಭಾ ಹಿರಿಯರನ್ನ ಅಧಿಕಾರದ ಸ್ಥಾನದಲ್ಲಿ ಇಟ್ಟಿದ್ದಾನೆ, ನೀವು ಅವರಿಗೆ ಅಧೀನವಾಗಬೇಕು.
And in all these areas,
ಈ ಎಲ್ಲಾ ಕ್ಷೇತ್ರಗಳಲ್ಲೂ
if you rebel against authority that God has placed over you, you're going to be in fellowship with Satan.
ದೇವರು ನಿಮಗೆ ನೇಮಿಸಿರುವಂತ ಅಧಿಕಾರದ ವಿರುದ್ಧ ನೀವು ತಿರುಗಿ ಬೀಳೋದೇ ಆದ್ರೆ ನೀವು ಸೈತಾನನೊಟ್ಟಿಗೆ ಅನ್ಯೂನ್ಯತೆಯನ್ನು ಹೊಂದಿದ್ದೀರಿ ಎಂಬುದಾಗಿ ಅರ್ಥ.
Because he was the first person who rebelled against authority.
ಅಧಿಕಾರದ ವಿರುದ್ಧ ತಿರುಗಿ ಬೀಳುವಂತದ್ದಕ್ಕೆ ಮೊದಲಿಗನು ಸೈತಾನನಾಗಿದ್ದಾನೆ.
And he is the one who instigates people to rebel against authority even today.
ಇವತ್ತು ಸಹ ಅಧಿಕಾರದ ವಿರುದ್ಧ ತಿರುಗಿ ಬೀಳುವಂತೆ ಸೈತಾನನು ಜನರನ್ನ ಪ್ರೇರೇಪಿಸುತ್ತಾನೆ.
He instigates children to rebel against parents, students to rebel against their teachers.
ಮಕ್ಕಳು ಪೋಷಕರ ವಿರುದ್ಧ ತಿರುಗಿ ಬೀಳುವಂತೆ, ವಿದ್ಯಾರ್ಥಿಗಳು ಶಿಕ್ಷಕರ ವಿರುದ್ಧ ತಿರುಗಿ ಬೀಳುವಂತೆ,
workers to rebel against their bosses and employees to go on strike and
ಕೆಲಸಗಾರರು ತಮ್ಮ ಯಜಮಾನರ ವಿರುದ್ಧ ತಿರುಗಿ ಬೀಳುವಂತೆ ಮತ್ತು ನೌಕರರು ಪ್ರತಿಭಟಿಸುವಂತೆ,
form trade unions to fight against the management and many things like that.
ಆಡಳಿತ ವರ್ಗದ ವಿರುದ್ಧ ತಿರುಗಿ ಬೀಳುವಂತೆ ಅನೇಕ ಸಂಗತಿಗಳ ಕುರಿತು ಸೈತಾನನು ಜನರನ್ನ ಪ್ರೇರೇಪಿಸುತ್ತಾನೆ.
Now to ask for your legitimate rights as a worker in a factory is perfectly right.
ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮಗೆ ಸಿಗಬೇಕಾದ ಹಕ್ಕುಗಳು ಮತ್ತು ಸೌಲಭ್ಯಗಳನ್ನು ಕೇಳುವುದರಲ್ಲಿ ತಪ್ಪಿಲ್ಲ.
Even if it's asked for through a trade union.
ಮುಖ್ಯಾಧಿಕಾರಿಯಾದಂತ ಆಡಳಿತ ವರ್ಗಕ್ಕೂ ಸಹ ಕೇಳಬಹುದು.
But to rebel against authority, that's wrong.
ಆದರೆ ಅಧಿಕಾರದ ವಿರುದ್ಧ ತಿರುಗಿ ಬೀಳುವಂತದ್ದು ತಪ್ಪಾಗಿದೆ.
So we need to see that rebellion is of Satan.
ತಿರುಗಿ ಬೀಳುವಂತದ್ದು ಸೈತಾನನ ಗುಣವಾಗಿದೆ ಎಂಬುದನ್ನ ನಾವು ನೋಡುವವರಾಗಿರಬೇಕು.
Now when we see that Jesus subjected himself in Nazareth to Joseph and Mary, we could ask ourselves this question.
ಯೇಸು ನಜರೇತಿನಲ್ಲಿ ಯೋಸೆಫ ಮತ್ತು ಮರಿಯಳಿಗೆ ಅಧೀನವಾಗುವಂತದ್ದನ್ನ ನಾವು ನೋಡುವಾಗ ನಮಗೆ ನಾವು ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳುವವರಾಗಿರಬೇಕು.
Who was perfect in that home in Nazareth?
ನಜರೇತಿನ ಆ ಮನೆಯಲ್ಲಿ ಯಾರು ಪರಿಪೂರ್ಣರಾಗಿದ್ದರು?
Were Joseph or Mary perfect? Neither of them.
ಯೋಸೆಫ ಮತ್ತು ಮರಿಯಳು ಪರಿಪೂರ್ಣರಾಗಿದ್ದರ? ಇಬ್ಬರು ಸಹ ಆಗಿರಲಿಲ್ಲ.
They were just an Old Testament couple who had their struggles and problems like all married people have.
ಅವರಿಬ್ಬರು ಹಳೆಯ ಒಡಂಬಡಿಕೆಯ ಸಂಗಾತಿಗಳಾಗಿದ್ದರು. ಅವರು ಮದುವೆಯಾದಂತ ಎಲ್ಲಾ ಜೋಡಿಗಳು ಎದುರಿಸುವಂತ ಸಮಸ್ಯೆಗಳನ್ನ ಮತ್ತು ತೊಂದರೆಗಳನ್ನ ಎದುರಿಸುತ್ತಿದ್ದರು.
Joseph and Mary must have lost their temper at each other like all married couples do.
ಎಲ್ಲಾ ಮದುವೆಯಾದಂತ ಜೋಡಿಗಳು ಒಬ್ಬರಿಗೊಬ್ಬರು ಶಾಂತಿಯನ್ನ ಕಳಕೊಂಡ ಹಾಗೆ ಅವರಿಬ್ಬರು ಸಹ ಕಳಕೊಳ್ಳುತ್ತಿದ್ದರು.
They would have had their disagreements and their tensions in the days when they didn't speak to each other and so many things like that.
ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಇತ್ತು. ಒತ್ತಡಗಳನ್ನ ಎದುರಿಸುತ್ತಿದ್ದರು ಮತ್ತು ಒಂದು ಅಥವಾ ಎರಡು ದಿನ ಮಾತಾಡಿಸದೆ ಒಬ್ಬರಿಗೊಬ್ಬರು ಇರುತ್ತಿದ್ದರು.
They were far from perfect. They were an Old Testament couple living in a time when victory over sin was not even promised.
ಅವರು ಪರಿಪೂರ್ಣತೆಯಿಂದ ಬಹು ದೂರವಿದ್ದರು. ಹಳೆ ಒಡಂಬಡಿಕೆಯ ಜೋಡಿಗಳಾದಂತ ಅವರು ಪಾಪದ ಮೇಲೆ ಜಯವನ್ನ ಹೊಂದಬಹುದು ಎಂಬುವಂತ ವಾಗ್ದಾನವು ಕೊಡಲ್ಪಡದೇ ಇರುವಂತಹ ಸಮಯದಲ್ಲಿ ಜೀವಿಸುತ್ತಿದ್ದರು.
And when you look at New Testament couples today, the way they live, you can imagine how an Old Testament couple live.
ಇಂದಿನ ಹೊಸ ಒಡಂಬಡಿಕೆಯ ಜೋಡಿಗಳು ಜೀವಿಸುವಂತ ರೀತಿಯನ್ನ ನಾವು ನೋಡೋದಾದ್ರೆ ಹಳೆ ಒಡಂಬಡಿಕೆಯ ಜೋಡಿಗಳು ಹೇಗೆ ಜೀವಿಸುತ್ತಿದ್ದರು ಎಂಬುದನ್ನ ನೋಡಬಹುದಾಗಿದೆ, ಅಂದರೆ ಕಲ್ಪಿಸಿಕೊಳ್ಳಬಹುದಾಗಿದೆ.
That was not a perfect home. Far from perfect.
ಅದು ಪರಿಪೂರ್ಣತೆಯಿಂದ ಕೂಡಿದ ಮನೆಯಾಗಿರಲಿಲ್ಲ, ಪರಿಪೂರ್ಣತೆಯಿಂದ ಬಹು ದೂರವಾಗಿತ್ತು.
Don't think that Joseph and Mary were saints.
ಯೋಸೆಫ ಮತ್ತು ಮರಿಯಳು ದೈವಿಕರಾಗಿದ್ದರು ಎಂದು ಯೋಚಿಸಬೇಡಿರಿ.
That's a delusion that Satan has put upon a lot of people.
ಅದು ಭ್ರಮೆಯಾಗಿದೆ. ಸೈತಾನನು ಆ ಭ್ರಮೆಯನ್ನ ಅನೇಕರಲ್ಲಿ ಹೂತು ಹಾಕಿದ್ದಾನೆ.
They were ordinary people who needed a savior.
ಅವರು ಸಾಮಾನ್ಯ ಮನುಷ್ಯರಾಗಿದ್ದರು, ಅವರಿಗೆ ರಕ್ಷಕನ ಅವಶ್ಯಕತೆ ಇತ್ತು.
Jesus was perfect. He never sinned. Joseph and Mary sinned.
ಯೇಸು ಪರಿಪೂರ್ಣನಾಗಿದ್ದನು, ಆತನು ಎಂದಿಗೂ ಪಾಪ ಮಾಡಲಿಲ್ಲ. ಆದರೆ ಯೋಸೆಫ ಮತ್ತು ಮರಿಯಳು ಪಾಪ ಮಾಡಿದರು.
And yet Jesus lived in subjection to an imperfect authority over him for 30 years.
ಹಾಗಿದ್ದರೂ ಸಹ ಯೇಸು 30 ವರ್ಷಗಳ ಕಾಲ ಅಪರಿಪೂರ್ಣತೆಯಿಂದ ಕೂಡಿದಂತ ಅಧಿಕಾರಕ್ಕೆ ಒಳಪಟ್ಟನು, ಅಂದರೆ ಅಧೀನನಾದನು.
Everything they said and asked him to do were probably not absolutely perfect, but he did it.
ಅವರು ಏನೇ ಹೇಳಿದರು ಅಥವಾ ಏನನ್ನೇ ಮಾಡುವಂತೆ ಹೇಳಿದರೂ ಸಹ, ಅವರು ಅಪರಿಪೂರ್ಣರಾಗಿದ್ದರೂ ಸಹ ಅದನ್ನ ಯೇಸು ಮಾಡಿದರು.
If it was not contrary to God's will, he did it.
ಅವರು ಹೇಳಿರುವಂತದ್ದು ದೇವರ ವಾಕ್ಯಕ್ಕೆ ತದ್ವಿರುದ್ಧವಾಗಿಲ್ಲ ಅಂತ ಕಂಡುಕೊಂಡಲ್ಲಿ ಯೇಸು ಮಾಡುತ್ತಿದ್ದರು ಅದನ್ನ.
Maybe they called him to do something at a particular time and he was very tired. He still got up and did it.
ಯೇಸು ಬಹಳ ಸುಸ್ತಾದಂತ ಸಮಯದಲ್ಲಿ ಅವರು ಬಂದು ಏನನ್ನಾದರೂ ಮಾಡುವಂತೆ ಹೇಳುವಾಗ ಯೇಸು ಎದ್ದು ಹೋಗಿ ಅದನ್ನ ಮಾಡುತ್ತಿದ್ದರು.
He did not sin.
ಯೇಸು ಪಾಪ ಮಾಡಲಿಲ್ಲ.
He probably was tempted. Like all children are to feel it was not fair, but he still did it.
ಮಕ್ಕಳು ಹೇಗೆ ಶೋಧನೆಗೆ ಒಳಪಡುತ್ತಾರಲ್ಲ, ಇದು ಮಾಡಲಿಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ಹಾಗೆ ಯೇಸುವಿಗೆ ಅನಿಸಿದ್ರು ಕೂಡ ಅದನ್ನ ಮಾಡುತ್ತಿದ್ರು.
He was tempted in all points like we are.
ನಮ್ಮ ಹಾಗೆ ಯೇಸು ಎಲ್ಲಾ ವಿಧದಲ್ಲಿ ಶೋಧನೆಗೆ ಒಳಪಟ್ಟರು.
And he didn't do that just when he was 5 or 6 years old. He did it up to the age of 30.
ಯೇಸು ಕೇವಲ 5 ಮತ್ತು 6 ವರ್ಷ ವಯಸ್ಸಿರುವಾಗ ಮಾತ್ರ ಮಾಡಲಿಲ್ಲ, 30 ವರ್ಷದವರೆಗೂ ಸಹ ಮಾಡಿದರು.
Till the time he moved out of his house.
ತನ್ನ ಮನೆಯಿಂದ ಹೊರ ಹೋಗುವಂತ ಸಮಯದವರೆಗೂ ಸಹ ಮಾಡಿದರು.
I want to say to you young people, as long as you live in your parents' house, dependent on them, follow Jesus' example.
ಪ್ರಿಯ ಯೌವನಸ್ಥರೆ, ನಾನು ನಿಮಗೆ ಒಂದು ವಿಷಯ ಹೇಳ ಬಯಸುತ್ತೇನೆ. ನೀವು ನಿಮ್ಮ ಪೋಷಕರ ಮನೆಯಲ್ಲಿ ಜೀವಿಸುವಾಗ, ಅಂದರೆ ನಿಮ್ಮ ಪೋಷಕರ ಮೇಲೆ ನೀವು ಆತುಕೊಂಡಿರುವಾಗ, ಯೇಸುವಿನ ಮಾದರಿಯನ್ನ ಅನುಸರಿಸಿರಿ.
ಯು ಕ್ಯಾನಾಟ್ ಡೂ ಬೆಟರ್ ದನ್ ದಟ್.
ಅದಕ್ಕಿಂತ ಉತ್ತಮವಾದದ್ದು ಏನನ್ನು ಸಹ ನೀವು ಮಾಡಲಾರರಿ.
ದೋಸ್ ಆರ್ ದ ಫಸ್ಟ್ ಸ್ಟೆಪ್ಸ್ ಟುವರ್ಡ್ಸ್ ಬೀಯಿಂಗ್ ಎ ಸ್ಪಿರಿಚುವಲ್ ಮ್ಯಾನ್ ಆರ್ ವುಮನ್.
ಆತ್ಮಿಕ ಪುರುಷ ಮತ್ತು ಆತ್ಮಿಕ ಸ್ತ್ರೀಯಾಗಲು ಇದು ಮೊದಲ ಹೆಜ್ಜೆಯಾಗಿದೆ.
ಚಿಲ್ಡ್ರನ್, ಆನರ್ ಯುವರ್ ಫಾದರ್ ಅಂಡ್ ಮದರ್, ಒಬೇ ಯುವರ್ ಪೇರೆಂಟ್ಸ್.
ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿರಿ, ಅವರಿಗೆ ವಿಧೇಯರಾಗಿರಿ.
Do what they tell you.
ಅವರು ಹೇಳುವಂತದ್ದನ್ನ ಮಾಡಿರಿ.
And it will go well with you and you will live long on the earth.
ಅದು ನಿಮಗೆ ಒಳ್ಳೆಯದಾಗುತ್ತದೆ ಮತ್ತು ಬಹುಕಾಲ ನೀವು ಜೀವಿಸುತ್ತೀರಿ.
And your example is Jesus himself.
ಯೇಸು ತಾನೇ ನಿಮ್ಮ ಮಾದರಿಯಾಗಿದ್ದಾನೆ.
It doesn't matter if your parents make mistakes.
ನಿಮ್ಮ ಪೋಷಕರು ತಪ್ಪು ಮಾಡಿದಲ್ಲಿ ಅದು ದೊಡ್ಡ ವಿಷಯ ಏನಲ್ಲ.
Jesus earthly parents also made mistakes.
ಯೇಸುವಿನ ಇಹಲೋಕದ ಪೋಷಕರು ಸಹ ಕೆಲವು ತಪ್ಪುಗಳನ್ನ ಮಾಡುತ್ತಿದ್ದರು.
But he still obeyed them.
ಹಾಗಿದ್ದರೂ ಸಹ ಯೇಸು ಅವರಿಗೆ ವಿಧೇಯರಾದರು.
God does not ask us to submit to perfect authorities.
ಪರಿಪೂರ್ಣ ಅಧಿಕಾರತ್ವಕ್ಕೆ ಒಳಪಡಿರಿ ಅಥವಾ ಅಧೀನರಾಗಿರಿ ಎಂದು ದೇವರು ಕೇಳೋದಿಲ್ಲ.
There is no perfect authority in the home or in society, in the church, anywhere in the world.
ಮನೆಯಲ್ಲಾಗಲಿ ಸಮಾಜದಲ್ಲಾಗಲಿ ಸಭೆಯಲ್ಲಾಗಲಿ ಬೇರೆ ಎಲ್ಲೇ ಆಗಲಿ ಪರಿಪೂರ್ಣ ಅಧಿಕಾರತ್ವ ಇಲ್ಲ.
Everybody is imperfect.
ಎಲ್ಲರೂ ಅಪರಿಪೂರ್ಣರಾಗಿದ್ದಾರೆ.
But he tests our humility by asking us to submit to imperfect authorities.
ಅಪರಿಪೂರ್ಣ ಅಧಿಕಾರತ್ವಕ್ಕೆ ಒಳಪಡುವಂತೆ ಅಥವಾ ಅಧೀನವಾಗುವಂತೆ ದೇವರು ಹೇಳುವ ಮೂಲಕ ನಾವು ದೀನರಾಗಿದ್ದೇವೋ ಅಥವಾ ಇಲ್ಲವೋ ಎಂಬುದನ್ನ ದೇವರು ಪರೀಕ್ಷಿಸುತ್ತಾರೆ.
It's the same in society.
ಸಮಾಜದಲ್ಲೂ ಸಹ ಇದೇ ರೀತಿಯಾಗಿದೆ.
The Bible says in Romans chapter 13 that every soul should be subject to the higher powers, to the governing authorities, for there is no authority except from God. Romans 13:1.
Roma purudavara patrike 13ne adhyaya 1ne vachanadalli satyavedavu ee reetiyagi helutade prati manushyanu tanna meliruva adhikarigalige adinanagirali yakandare devarinda horatu ಒಬ್ಬರಿಗೂ ಅಧಿಕಾರವಿರುವುದಿಲ್ಲ ಎಂಬುದಾಗಿ.
And those which exist are established by God.
ಎಲ್ಲ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಎಂಬುದಾಗಿ ಹೇಳಲ್ಪಟ್ಟಿದೆ.
So he who resists an authority has opposed the ordinance of God. They will receive condemnation.
ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವರು ದೇವರ ನೇಮಕವನ್ನ ಎದುರಿಸುತ್ತಾರೆ, ಎದುರಿಸುವವರು ಶಿಕ್ಷೆಗೆ ಒಳಗಾಗುವರು.
And he goes on to say a ruler is, verse 4, a servant of God.
ವಚನ 4ರಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಆ ಅಧಿಕಾರ ನಡೆಸುವಾತನು ದೇವರ ಸೇವಕನಾಗಿದ್ದಾನೆ ಎಂಬುದಾಗಿ.
And those who collect your taxes are servants of God, verse 6. So pay your taxes to them.
ಆರನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಕಂದಾಯ ಎತ್ತುವವರು ದೇವರ ಉದ್ಯೋಗಿಗಳಾಗಿದ್ದು ಆ ಕೆಲಸದಲ್ಲಿಯೇ ನಿರತರಾಗಿರುತ್ತಾರೆ, ಅವರವರಿಗೆ ಸಲ್ಲಿಸತಕ್ಕದ್ದನ್ನ ಸಲ್ಲಿಸಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ.
People who don't pay their taxes are rebelling against authority.
ಯಾರು ತೆರಿಗೆಯನ್ನ ಕಟ್ಟೋದಿಲ್ಲವಲ್ಲ ಅವರು ಅಧಿಕಾರದ ವಿರುದ್ಧ ತಿರುಗಿ ಬೀಳುವವರಾಗಿದ್ದಾರೆ.
It's the same thing in the church.
ಸಭೆಯಲ್ಲಿಯೂ ಸಹ ಅದೇ ರೀತಿಯಾಗಿದೆ.
In the church God has appointed elders.
ಸಭೆಯಲ್ಲಿ ದೇವರು ಸಭಾ ಹಿರಿಯರನ್ನ ನೇಮಿಸಿದ್ದಾನೆ.
And the Bible says in Hebrews 13:17, obey those who have the rule over you and submit to them, for they keep an account over you, watch over your souls as those who will give an account to God.
ಹಿಬ್ರಿಯರಿಗೆ 13ನೇ ಅಧ್ಯಾಯ 17ನೇ ವಚನವು ಈ ರೀತಿಯಾಗಿ ನಮಗೆ ಹೇಳುತ್ತದೆ, ನಿಮ್ಮ ಸಭಾ ನಾಯಕರ ಮಾತನ್ನ ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನ ಕಾಯುವರಾಗಿದ್ದಾರೆ.
This does not mean that we have to submit to some religious leader who sits in our church and calls himself our priest or pastor if he is not a spiritual man, if he is not one who is accountable for your soul.
ನಿಮ್ಮ ಸಭೆಯಲ್ಲಿರುವಂತ ಪಾಸ್ಟರ್ ಆಗಲಿ ಅಥವಾ ಮಹಾಯಾಜಕನಾಗಲಿ ಅಥವಾ ಮತ್ತೊಬ್ಬನಾಗಲಿ ಆತನು ಆತ್ಮಿಕನಾಗಿಲ್ಲ ಅಂತ ಅಂದ್ರೆ, ಅಥವಾ ನಿಮ್ಮ ಆತ್ಮಗಳನ್ನ ಕಾಯುವವನಾಗಿಲ್ಲ ಅಂತ ಅಂದ್ರೆ, ಆತನಿಗೆ ವಿಧೇಯನಾಗುವಂತ ಅಥವಾ ಅಧೀನವಾಗುವಂತ ಅವಶ್ಯಕತೆ ಇಲ್ಲ.
Your parents you have no choice over.
ಪೋಷಕರೊಟ್ಟಿಗೆ ನೀವು ಬೇರೆ ಆಯ್ಕೆಯನ್ನ ಹೊಂದಿಲ್ಲ.
Your government you have no choice over.
ಸರ್ಕಾರದ ವಿಷಯಕ್ಕೆ ಬಂದರೆ ಅಲ್ಲೂ ಸಹ ನೀವು ಆಯ್ಕೆಯನ್ನ ಹೊಂದಿಲ್ಲ.
But when it comes to a church, if you feel that the church you are in, the leadership is not spiritual, God doesn't ask you to stay there.
Adare neeviruvanta sabeyalli sariyada nayakatva illa antandre aa nayakaru aatmikaragi illa antandre neevu aa sabeyalli ulidukolluvantaddu devarige ishtavilla.
You can move out and find another church where the leadership is spiritual.
Neevu allinda horage bandu ಎಲ್ಲಿ ಆತ್ಮಿಕ ನಾಯಕತ್ವ ಇದೆಯೋ ಅಲ್ಲಿಗೆ ಹೋಗಬಹುದಾಗಿದೆ.
ಬಟ್ ವೆನ್ ಯು ಫೈಂಡ್ ಒನ್ ಚರ್ಚ್ ಲೈಕ್ ದಟ್ ಯು ಮಸ್ಟ್ ಸಬ್ಮಿಟ್ ಟು ದ ಲೀಡರ್ಶಿಪ್.
ಈ ರೀತಿಯ ಒಂದು ಸಭೆಯನ್ನ ನೀವು ಕಂಡುಕೊಂಡಾಗ ಅಲ್ಲಿನ ನಾಯಕತ್ವಕ್ಕೆ ನೀವು ವಿಧೇಯರಾಗಬೇಕು.
ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
ಇದು ಬಹಳ ಪ್ರಮುಖವಾದದ್ದಾಗಿದೆ.
ದ ಪ್ರಿನ್ಸಿಪಲ್ ಆಫ್ ಸಬ್ಮಿಷನ್ ಟು ಅಥಾರಿಟಿ ಹ್ಯಾಸ್ ಬೀನ್ ಡೆಮಾನ್ಸ್ಟ್ರೇಟೆಡ್ ಬೈ ಜೀಸಸ್ ಕ್ರೈಸ್ಟ್.
ಅಧಿಕಾರಕ್ಕೆ ಅಧೀನವಾಗುವಂತದ್ದರ ತತ್ವವು ಯೇಸುವಿನಲ್ಲಿ ತೋರಿ ಬಂದಿದೆ, ಅಂದರೆ ಪ್ರಕಟವಾಗಿದೆ.
ದಟ್ಸ್ ಹೌ ಸಾಲ್ವೇಷನ್ ಕೇಮ್.
ಆ ರೀತಿಯಾಗಿ ರಕ್ಷಣೆಯು ಬಂದಿತು.
ಲೆಟ್ ಅಸ್ ಲರ್ನ್ ದಟ್ ಫ್ರಮ್ ಹಿಮ್.
ಯೇಸುವಿನಿಂದ ಈ ಒಂದು ವಿಷಯವನ್ನ ನಾವು ಕಲಿತುಕೊಳ್ಳೋಣ. ಆಮೆನ್.